ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಊರ ಮುಂದಿನ ತೋಪಿನಲ್ಲಿ ಮಹಾ ತಪಸ್ವಿ ಸಂತನೋರವರು ಬಂದಿದ್ದಾರೆ ಅಂತ ಸುದ್ದಿ ಹರಡಿತು. ರಾಜನಾದಿಯಾಗಿ ಊರ ಮಂದಿಯೆಲ್ಲ ಅವರನ್ನು ಕಾಣಲಿಕ್ಕೆ ತಮ್ಮ ತಮ್ಮ ದುಃಖ ದುಮ್ಮಾನಗಳನ್ನು ಅರುಹಿ ಪರಿಹಾರ ಪಡೀಲಿಕ್ಕೆ ಸಾಲುಗಟ್ಟಿ ನಿಂತರು. ಮೊದಲು ರಾಜಪುತ್ರ ರಾಜಕುಮಾರ ನಮಸ್ಕಾರ ಮಾಡಿದ. ರಾಜಕುವರ ಚಿರಂಜೀವ ಎಂದ ಸಂತ. ಸಾಧುವೆ ಒಳ್ಳೆಯ ಕುಲದಲ್ಲಿ ಹುಟ್ಟಿ ಒಳ್ಳೆಯ ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡಿರುವವ, ಮುಂದೆ ಪ್ರಜೆಗಳನ್ನು ಸುಖವಾಗಿ ನೋಡಿಕೊಳ್ಳಬಲ್ಲವ, ಸರಿಯಾಗಿ ಹರಿಸಿದ ಅಂತ ಹೇಳಿ ಖುಷಿಪಟ್ರು ನೆರೆದವರೆಲ್ಲ. ಅನಂತರ ಬಂದವನೊಬ್ಬ ಮುನಿಪುತ್ರ, ಒಳ್ಳೆ ಗುರುಕುಲ ನಡೆಸ್ತಾ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ನೀಡ್ತಾ ಇದ್ದ ಗುರುಕುಲದ ಒಡೆಯ ಮುನಿಯ ಮಗ. ಸಂತ ಹರಿಸಿದ, ಮುನಿಪುತ್ರ ಮಾ ಜೀವ. ದೇವ್ರೆ, ಇದೆಂಥ ಹಾರೈಕೆ! ಮಾ ಜೀವ, ನೀನು ಬದುಕಬೇಡ, ನೀನು ಬದುಕೋದು ಬೇಡ ಅಂದರೆ ಅದರ ಅರ್ಥ ಏನು? ನೀನು ಸಾಯು ಅಂತಾನೇನು? ನೆರೆದವರು ಮೂಗಿನ ಮೇಲೆ ಬೆರಳಿಟ್ಟರು. ಮೂರನೇವ ಬಂದ, ಮಾಂಸ ವಿಕ್ರಯಿಸುವ ಕಟುಕನ ಮಗ. ಅವನಿಗೆ ಇಂಥ ಆಶೀರ್ವಾದ ಬಂತು, ಮಾ ಜೀವ ಮಾಮರ. ಅಂದರೆ ಬದುಕಲು ಬೇಡ, ಸಾಯಲು ಬೇಡ. ಉಳಿದವರಲ್ಲಿ ಪರಮ ಸಾತ್ವಿಕ ಭಕ್ತರಿದ್ದರು. ಅವರಿಗಂದ, ಜೀವವ ಮರೋವ. ಈಗ ಶಿಷ್ಯರಿಗೆ ಈ ಆಶೀರ್ವಾದದಲ್ಲಿ ಏನೋ ಒಂದು ಗಹನವಾದ ಒಳ ಅರ್ಥ ಇದೆ, ಮರ್ಮ ಇದೆ ಅಂತ ಅನ್ನಿಸ್ತು. ಹೀಗೆ ಇಂಥ ಆಶೀರ್ವಾದವನ್ನು ಅವರು ಹಿಂದೆ ಎಂದೂ ಕೇಳಿರಲಿಲ್ಲ. ಹಾಗಂತ ಗುರುವಿನ ಮುಂದೆ ತಮ್ಮ ಸಂದೇಹವನ್ನಿಟ್ಟರು. ಗುರು ನಸು ನಗ್ತಾ ತಮ್ಮ ಮಾತಿನ ಒಳಮರ್ಮವನ್ನು ಬಿಚ್ಚಿಟ್ರು. ಪ್ರತಿಯೊಂದು ವಸ್ತುವು ಹುಟ್ಟಿದ್ದು ಸಾವಿನಲ್ಲಿ ಕೊನೆಯಾಗೋದು ಗೊತ್ತು ನಿಮಗೆಲ್ಲ. ಇದು ಬದುಕಿನ ಖಚಿತತೆ. ಅದರ ನಂತರ ಒಂದು ಬದುಕಿದೆ, ಆದರೆ ಅದರ ನಂತರ ಮತ್ತೆ ಹುಟ್ಟಿದೆ, ಮತ್ತೆ ಸಾವಿದೆ. ಇದು ಭವಚಕ್ರ ಅಂತಾರೆ. ಪರಿಭ್ರಮಣದ ರೀತಿ ಇದು ಬದುಕಿದ್ದು, ಜೀವದ ಪರಿಭ್ರಮಣದ ರೀತಿ. ಇದಕ್ಕೆ ಕಾರಣ ನಮ್ಮ ಬದುಕು, ಅದನ್ನು ಸುತ್ತಿ ಮುತ್ತಿರುವ ನಮ್ಮ ಚಿಂತನೆಗಳು ಈ ಪರಿಭ್ರಮಣಕ್ಕೆ ಕಾರಣ. ರಾಜಕುಮಾರನ ಜೀವನವನ್ನು ಗಮನಿಸಿ ನೋಡೋಣ. ಅವನ ಬದುಕಿನ ನೆಲೆಗಟ್ಟು ಭೌತಿಕ ಸುಖಗಳು, ಭೋಗ ಜೀವನ, ಲಾಲಸೆಗಳಿಂದ ಕೂಡಿದ್ದರಿಂದ ವಿಷಯ ಸುಖಗಳಿಗಾಗಿ ಅವನು ಏನು ಮಾಡಲು ಹಿಂಜರಿಯೋದಿಲ್ಲ. ಇದರ ಅಂತರ್ಯದಲ್ಲಿ ಬದುಕಿನ ಸಾರ ಇದೆ ಅನ್ನುವ ವಿಚಾರ ಅರಿವು ಅವನಿಗಿಲ್ಲ. ಈ ಸುಖದ ಭ್ರಮೆಯಲ್ಲಿ ಅವನು ಸುಖಿ. ಈ ಸುಖಕ್ಕಾಗಿ ಅವನು ತರಬೇಕಾದ ಬೆಲೆ ಮುಂದಿನ ಜನ್ಮಗಳಲ್ಲಿ ಬರಬಹುದು. ಆದುದರಿಂದ ಈ ಜನ್ಮವನ್ನು ಬಹುಕಾಲ ಅನುಭವಿಸು. ಈ ಬಹುಕಾಲದಲ್ಲಿ ಎಂದಾದರೂ ಒಂದು ದಿನ ಒಂದು ಕಾರಣದಿಂದ ನಿನಗೆ ಸತ್ಯದರ್ಶನ ಆಗಬಹುದು ಅಂತ ರಾಜಕುಮಾರನನ್ನ ಹಾಗೆ ಹರಿಸಿದೆ. ರಾಜಕುಮಾರ ಚಿರಂಜೀವ, ದೀರ್ಘಕಾಲ ಬದುಕು. ಮುನಿಪುತ್ರ ಹುಟ್ಟಿಗೆ ಮೊದಲೇ ತಂದೆ ತಾಯಿಯರ ಸಂಸ್ಕಾರ ಪಡೆದವ. ಮತ್ತೆ ಮುಂದುವರಿದು ಬೆಳಕಿನ ಹಾದಿಯನ್ನು ಹುಡುಕ್ತಾ ಈ ಹಾದಿಯಲ್ಲೇ ನಡೀತಾ ಇರುವವ. ಮುಂಬರುವ ಜನ್ಮಗಳಲ್ಲಿ ಇನ್ನೂ ಬಹಳ ಸಾಧನೆ ಮಾಡಬಲ್ಲವ. ಇವನ ಈ ಬದುಕಿನಲ್ಲಿ ಇನ್ನು ಸಾಧಿಸುವಂಥದ್ದು ಅಂತ ಹೇಳ್ಕೊಳ್ಳುವಂಥದ್ದೇನಿಲ್ಲ. ಈ ದೇಹದ ನಾಶದೊಂದಿಗೆ ಇನ್ನೂ ಉತ್ತಮ ಜನ್ಮಗಳನ್ನು ಪಡೆಯಬಹುದಾದದ್ದರಿಂದ ಮುನಿಪುತ್ರನೇ ಬದುಕು ಸಾಕು, ಮಾ ಜೀವ, ಈ ಬದುಕು ಸಾಕು ಅಂತ ಹರಿಸಿದೆ. ಇನ್ನು ಹಿಂಸೆಯೇ ಬದುಕಾಗಿರುವವರು ಬದುಕಿದ್ರು ಒಂದೇ ಸತ್ರು ಒಂದೇ. ಇರುವಾಗ ಅವರ ಬದುಕು ನರಕ, ಯಾಕೆಂದರೆ ಒಳಗಿರುವ ಪರಮಾತ್ಮ ಎಚ್ಚರಿಸ್ತಾ ಇರ್ತಾನೆ. ತಪ್ಪುಗಳ ಅರಿವಿದ್ದು ತಪ್ಪು ಮಾಡ್ತಾ ಆ ತಪ್ಪುಗಳಿಗಾಗಿ ಒಳಗೊಳಗೆ ನರಳುತ್ತಾ ಅಶಾಂತಿ, ರೋಗ, ದಾರಿದ್ರ್ಯ, ದುಃಖಗಳ ಬೆಲೆ ತರುತ್ತಾ ಸತ್ತ ನಂತರ ಕೂಡ ಮತ್ತೆ ಹುಟ್ಟಿ ಬಂದಾಗಲೂ ಕೂಡ ಕೀಳು ಜನ್ಮಗಳಲ್ಲಿ ನರಳುತ್ತಾ ಇರುವ ಇಂಥವರಿಗೆ ಬದುಕು ಒಂದೇ ಸಾವು ಒಂದೇ, ಅದು ನರಕ ಇದು ನರಕ. ಆದುದರಿಂದ ಮಾ ಜೀವ ಮಾ ಮರ. ಇನ್ನು ಸಾತ್ವಿಕ ಭಕ್ತ ಕರುಣಾಮಯಿ, ಇವರು ಸದಾ ಬೆಳಕಿನಲ್ಲೇ ಇರುವವರು, ಬೆಳಕಿನ ಹಾದಿಯಲ್ಲೇ ನಡೆಯುವವರು. ಸೃಷ್ಟಿಯ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಸ್ನೇಹ ಪ್ರೇಮ ಭಗವಂತನ ಸಾನ್ನಿಧ್ಯ ಕಾಣುವವರು. ಇವರು ಇರೋ ಕಡೆನೇ ಸ್ವರ್ಗ. ಇವರ ಸಾತ್ವಿಕ ಜೀವನ ಲಹರಿಗಳಿಂದ ನರಕವನ್ನು ಕೂಡ ಸ್ವರ್ಗವನ್ನಾಗಿ ಪರಿವರ್ತಿಸುವವರು ಇವರು. ಹಾಗಾಗಿ ಇವರು ಜೀವವ ಮರೋವ, ಇಲ್ಲಿದ್ರು ಸ್ವರ್ಗ ಅಲ್ಲಿದ್ರು ಸ್ವರ್ಗ, ಆದ್ರಿಂದ ಜೀವವ ಮರೋವ. ಇಂದು ನಮ್ಮಲ್ಲಿ ಈ ನಾಲ್ಕು ವಿಧದ ವರ್ಗಗಳು ಇವೆ. ಭೌತಿಕ ಬದುಕೇ ಶಾಶ್ವತ ಅಂತ ಬದುಕುವ ದೊಡ್ಡ ಸಂಖ್ಯೆಯವರಿದ್ದಾರೆ. ಜಾತಿ ಮತ ಭೋಗ ಐಶ್ವರ್ಯ ಲಾಲಸೆಯಿಂದ ಹಿಂಸೆಯನ್ನೇ ಗುರಿಯಾಗಿ ಇಟ್ಟುಕೊಂಡವರ ಸಂಖ್ಯೆಯೂ ಬೇಕಾದಷ್ಟಿದೆ. ಇನ್ನು ಉಳಿದಿಬ್ಬರ ವರ್ಗದಲ್ಲಿ ಸಾತ್ವಿಕರು ಅಲ್ಲೊಂದು ಇಲ್ಲೊಂದು ಸಲ ಕಾಣಿಸ್ಕೊಳ್ಬೋದು. ಆದರೆ ಸಂಸ್ಕಾರವಂತ ಮುನಿಪುತ್ರ ವರ್ಗ ಅಂಥವರು ಔಷಧಿಗೆ ಬೇಕು ಅಂದರೂ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಅತಿ 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 ವಿರಳ ಇವರು. ಆದರೆ ಇದನ್ನು ಕೇಳಿದ ನಂತರ ನಾವೆಲ್ಲರೂ ಮುನಿ ವರ್ಗ ಆಗೋದು ಸಾಧ್ಯ ಇದೆ, ಬದಲಾಗೋದು ಸಾಧ್ಯ ಇದೆ. ಕಥೆಯ ತತ್ವ ಇದು. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.